ಯುದ್ಧ ಚರಿತ್ರೆಯಲ್ಲಿ ಎರಡು ಮಹಾಯುದ್ಧಗಳು ನಡೆದವು. ಒಂದು ರಾಮಾಯಣದ ಯುದ್ಧ, ಮತ್ತೊಂದು ಮಹಾಭಾರತದ ಯುದ್ಧ. ಶ್ರೀರಾಮಚಂದ್ರನು ತನ್ನ ಹೆಂಡತಿಯಾದ ಸೀತಾದೇವಿಯನ್ನು ಕಾಪಾಡಲು ಮಾಡಿದನು ಯುದ್ಧವನ್ನು. ಲಂಕಾಧಿಪತಿಯಾದ ರಾವಣನೊಡನೆ ಒಂದು ದೊಡ್ಡ ಯುದ್ಧವನ್ನು ಮಾಡಿದನು. ವಾನರ ಸಹಾಯವನ್ನು ಪಡೆದು ಯುದ್ಧವನ್ನು ಮಾಡಿದನು. ವಾಸ್ತವವಾಗಿ ಭಗವಂತನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಶ್ರೀರಾಮಚಂದ್ರನು ಬೇರೆ ಯಾರೂ ಅಲ್ಲ, ದೇವೋತ್ತಮ ಪರಮಪುರುಷನು, ಭಗವಂತನು. ಅವನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಆದರೆ ತನ್ನ ಭಕ್ತರಿಗೆ ತನ್ನ ಸೇವೆಯ ಅವಕಾಶವನ್ನು ನೀಡಲು, ತನ್ನ ಲೀಲೆಗಳಲ್ಲಿ ಪಾಲ್ಗೊಳ್ಳಲು ಸಹಾಯವನ್ನು ಅಪೇಕ್ಷಿಸುವಂತೆ ತೋರುತ್ತಾನೆ. ಅವನಿಗೆ ಯಾರ ಸಹಾಯವೂ ಬೇಡ. ಭಗವಂತನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಆದರೆ ಸಹಾಯವು ತನಗೆ ಬೇಕು ಎನ್ನುವಂತೆ ನಟಿಸುತ್ತಾನೆ. ಉದಾಹರಣೆಗೆ, ಶ್ರೀರಾಮನ ನಾಮವನ್ನು ಉಚ್ಚರಿಸಿ ಹನುಮಂತನು ಲಂಕೆಯನ್ನು ಸೇರಲು ಒಂದು ದೊಡ್ಡ ಸಮುದ್ರವನ್ನು ಎಗುರಿದ. ಭಾರತಕ್ಕೆ ಹಾಗೂ ಲಂಕೆಯ ನಡುವೆ ಇರುವ ಒಂದು ದೊಡ್ಡ ಸಮುದ್ರವನ್ನು ಶ್ರೀರಾಮಚಂದ್ರನ ನಾಮವನ್ನು ಉಚ್ಚರಿಸಿ ಎಗುರಿದ. ನೋಡಿ, ಒಂದೇ ಒಂದು ನಾಮ, ಶ್ರೀರಾಮ ನಾಮ. ನಾಮವನ್ನು ಹೇಳಿದ ಮಾತ್ರಕ್ಕೆ ಸಮುದ್ರವನ್ನೇ ದಾಟಿದ. ಈಗ ರಾಮನಿಗೆ ಏಕೆ ಬೇಕು ವಾನರರ ಸಹಾಯ? ಅವನ ನಾಮವನ್ನು ಹೇಳಿದ ಮಾತ್ರಕ್ಕೆ ಒಂದು ದೊಡ್ಡ ಸಮುದ್ರವನ್ನೇ ಎಗುರಿದನು ಹನುಮಂತನು. ಅಂತಹ ರಾಮನಿಗೆ, ದೇವೋತ್ತಮ ಪರಮಪುರುಷನಿಗೆ ಏಕೆ ವಾನರ ಸೈನ್ಯದ ಸಹಾಯ ಬೇಕು? ಏಕೆ ಶ್ರೀರಾಮಚಂದ್ರನು ಕಷ್ಟಪಟ್ಟು ಸೇತುವೆಯನ್ನು ನಡೆಯಬೇಕು? ವಾನರರು ಲಂಕಾ ಹಾಗೂ ಭಾರತ ದೇಶದ ನಡುವೆ ಒಂದು ದೊಡ್ಡ ಸೇತುವೆಯನ್ನು ನಿರ್ಮಾಣಿಸಿದರು, ಒಂದು ಬ್ರಿಡ್ಜನ್ನು ಕಟ್ಟಿದರು. ಒಂದು ಚಿಕ್ಕ ಕಲ್ಲನ್ನು ತೆಗೆದು ನೀರಿನಲ್ಲಿ ಹಾಕಿದರೆ ಸಾಕು, ಅದು ಮುಳುಗಿ ಹೋಗುತ್ತದೆ. ದೊಡ್ಡ ಕಲ್ಲಾಗಿರಬೇಕಾಗಿಲ್ಲ, ಚಿಕ್ಕ ಕಲ್ಲು ಕೂಡ ಸಾಕು. ನೀರಲ್ಲಿ ಹಾಕಿದರೆ ಸಾಕು, ಒಳಕ್ಕೆ ಹೋಗಿ ಮುಳುಗುತ್ತದೆ. ಇದು ಒಂದು ಕಲ್ಲಿನ ಗುಣ, ಸ್ಟೋನ್. ಕಲ್ಲುಗಳು ಎಂದಿಗೂ ನೀರಿನಲ್ಲಿ ತೇಲುವುದಿಲ್ಲ. ಆದರೆ ವಾನರರು, ವಾನರ ಸೈನ್ಯವು ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಶ್ರೀರಾಮನ ನಾಮವನ್ನು ಬರೆದು ಸಮುದ್ರದಲ್ಲಿ ಎಸೆದರು. ಸೇತುವೆಯನ್ನು ಕಟ್ಟಲು ದೊಡ್ಡ ಬಂಡೆಗಳನ್ನು ಎಸೆದರು, ಆದರೆ ಅವುಗಳು ತೇಲಿದವು. ಶ್ರೀರಾಮನ ನಾಮವನ್ನು ಬರೆದ ಕಾರಣದಿಂದ ಅವುಗಳು ನೀರಿನಲ್ಲಿ ಮುಳುಗಲಿಲ್ಲ. ಇದು ಶ್ರೀರಾಮಚಂದ್ರನಿಗೆ ಇರುವ ಶಕ್ತಿ, ಶ್ರೀರಾಮನ ನಾಮಕ್ಕೆ ಇರುವ ಶಕ್ತಿ. ಈ ರೀತಿಯಲ್ಲಿ ಸೇತುವೆಯನ್ನು ಕಟ್ಟಿದರು ವಾನರರು. ಶ್ರೀರಾಮನು ಆ ಸೇತುವೆಯ ಮೇಲೆ ನಡೆಯುವ ಅವಶ್ಯಕತೆಯೇ ಇಲ್ಲ. ತನ್ನ ನಾಮವನ್ನು ಉಚ್ಚಾರಣೆ ಮಾಡಿದ ಕಾರಣದಿಂದ ತನ್ನ ಭಕ್ತನಾದ ಹನುಮಂತನು ಸಮುದ್ರವನ್ನು ಸುಲಭವಾಗಿ ದಾಟಬೇಕಾದರೆ ಏಕೆ ಶ್ರೀರಾಮಚಂದ್ರನು ಕಷ್ಟಪಟ್ಟು ನಡೆಯಬೇಕು? ಇದು ಪ್ರಶ್ನೆ. ಭಗವಂತನು ತನ್ನ ಭಕ್ತರಿಗೆ ತನ್ನ ಲೀಲೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ನೀಡುತ್ತಾನೆ ಅಷ್ಟೇ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಕುರುಕ್ಷೇತ್ರದ ರಣರಂಗದಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನಾನು ಆಗಲೇ ಇಲ್ಲಿರುವವರನ್ನೆಲ್ಲ ಕೊಂದು ಹಾಕಿದ್ದೇನೆ, ಇಲ್ಲಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೀನು ಯುದ್ಧ ಮಾಡಿದರೂ ಸರಿ, ಯುದ್ಧ ಮಾಡದಿದ್ದರೂ ಸರಿ, ಇವರ ಕತೆ ಮುಗಿಯಿತು. ಆದ್ದರಿಂದ ನೀನು ನನ್ನ ಭಕ್ತನಾದ್ದರಿಂದ ಹೆಸರನ್ನು ನೀನು ಪಡೆಯಬೇಕು, ಕ್ರೆಡಿಟ್, ಕೀರ್ತಿಯನ್ನು ನೀನು ಪಡೆಯಬೇಕು, ನೀನು ನನ್ನ ಆಯುಧವಾಗಬೇಕು ಅಷ್ಟೇ ಅರ್ಜುನ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ ಋತೇಪಿ ತ್ವಾಂನ ಭವಿಷ್ಯಂತಿ ಸರ್ವೇ ಯೇ ವ್ಯವಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ನಾನು ಕಾಲನು, ಎಲ್ಲ ಲೋಕಗಳನ್ನು ನಾಶ ಮಾಡುವವನು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಎರಡು ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ತಸ್ಮಾತ್ವಂ ಉತ್ತಿಷ್ಟ ಯಶೋಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೇ ನಿಹತಾಃ ಪೂರ್ವಂ ಏವ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್. ಆದ್ದರಿಂದ ಎದ್ದೇಳು, ಯುದ್ಧವನ್ನು ಮಾಡಿ ನೀನು ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಇವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಶತ್ರುಗಳನ್ನು ಮುಗಿಸಬೇಕೆಂದರೆ ಕೃಷ್ಣನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಶ್ರೀರಾಮಚಂದ್ರನಿಗೂ ಅಷ್ಟೇ, ಕೃಷ್ಣನಿಗೂ ಅಷ್ಟೇ. ಯಾವ ಅವತಾರವೇ ಆಗಲಿ, ಭಗವಂತನ ಯಾವ ಅವತಾರಗಳೇ ಆಗಲಿ, ಅವನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ದೇವೋತ್ತಮ ಪರಮ ಪುರುಷನಾದ ಭಗವಂತನಿಗೆ ಶತ್ರುಗಳನ್ನು ಸಂಹರಿಸಲು ಯೋಚಿಸಿದರೆ ಸಾಕು. ಒಬ್ಬನನ್ನು ಮುಗಿಸಬೇಕೆಂದು ಇಚ್ಛಿಸಿದರೆ ಸಾಕು, ಅವನು ನಾಶವಾಗುತ್ತಾನೆ. ಆದರೆ ಅವನು ದುಷ್ಟರನ್ನು ಕೊಂದ ಕೀರ್ತಿಯನ್ನು ತನ್ನ ಭಕ್ತರಿಗೆ ನೀಡಲು ಆಸೆ ಪಡುತ್ತಾನೆ, ಅಥವಾ ದುಷ್ಟರನ್ನು ಸಂಹಾರ ಮಾಡುವ ಕಾರ್ಯಗಳಲ್ಲಿ ತನ್ನ ಭಕ್ತರ ಸಹಾಯವನ್ನು ಸ್ವೀಕರಿಸುತ್ತಾನೆ ಕೆಲವು ಬಾರಿ. ಶ್ರೀರಾಮಚಂದ್ರನು ಎಲ್ಲರ ಸಹಾಯವನ್ನು ಸ್ವೀಕರಿಸಿದನು. ಒಂದು ಚಿಕ್ಕ ಅಳಿಲಿನ ಸಹಾಯವನ್ನು ಕೂಡ ತುಂಬಾ ದೊಡ್ಡದಾಗಿ ಪರಿಗಣಿಸಿ ಅದರ ಸೇವೆಗೆ ಮೆಚ್ಚಿದನು. ಇದು ಭಗವಂತನ ಅಪಾರ ಕರುಣೆ. ಈ ಭೌತಿಕ ಪ್ರಪಂಚದಲ್ಲಿ ಯಾರಿಗೆ ನಾವು ಸೇವೆ ಮಾಡಿದರೂ ತೃಪ್ತಿಯಾಗುವುದಿಲ್ಲ. ಸೇವೆ ಸ್ವೀಕರಿಸಿದವನಿಗೂ ತೃಪ್ತಿ ಇಲ್ಲ, ಸೇವೆ ಮಾಡುವವನಿಗೂ ಸಂತೋಷವಿಲ್ಲ. ಆದರೆ ಇಲ್ಲಿ ನೋಡಿ, ಒಂದು ಚಿಕ್ಕ ಅಳಿಲಿನ ಸೇವೆಗೆ ಕೂಡ ಭಗವಂತನು ಮೆಚ್ಚಿದನು, ಸೇವೆಯನ್ನು ಸಂತೋಷವಾಗಿ ಸ್ವೀಕರಿಸಿದನು. ಈ ರೀತಿಯಲ್ಲಿ ಎಲ್ಲ ಜೀವಿಗಳಿಗೆ ತನ್ನ ಸೇವೆಯ ಭಾಗ್ಯವನ್ನು ನೀಡಲು ಭಗವಂತನು ನಿಧಾನವಾಗಿ ನಡೆದುಕೊಳ್ಳುತ್ತಾನೆ. ವಾನರ ಸೈನ್ಯವು ಸೇತುವೆಯನ್ನು ಕಟ್ಟಿದಾಗ ತಾಳ್ಮೆಯಿಂದ ಸೇತುವೆಯ ಮೇಲೆ ನಡೆಯುತ್ತಾನೆ. ಇದು ಅವನ ಅಪಾರ ಕರುಣೆ, ಕೃಪೆ. ನಂತರ ಎಲ್ಲರೂ ಸೇತುವೆಯನ್ನು ದಾಟಿ ದುಷ್ಟನಾದ ರಾವಣನೊಡನೆ ಯುದ್ಧ ಮಾಡುತ್ತಾರೆ. ನಂತರ ರಾವಣನನ್ನು ಸಂಹರಿಸುತ್ತಾನೆ. ಇದು ಒಂದು ಮಹಾಯುದ್ಧ, ರಾಮಾಯಣದ ಯುದ್ಧ. ನಂತರ ಮತ್ತೊಂದು ಯುದ್ಧ, ಮಹಾಭಾರತದ ಯುದ್ಧ. ಈ ಯುದ್ಧವೂ ಅಷ್ಟೇ, ತುಂಬಾ ಭೀಕರ ಯುದ್ಧ. 64 ಕೋಟಿ ಜನರು ಸತ್ತರು ಈ ಯುದ್ಧದಲ್ಲಿ. ಪ್ರಪಂಚದ ಎಲ್ಲಾ ಯೋಧರು ಬಂದು ಒಂದ ಕೌರವರ ಕಡೆ ಸೇರಿದರು ಅಥವಾ ಪಾಂಡವರ ಕಡೆ ಸೇರಿದರು. ಯುದ್ಧ ಮಾಡಿದರು ಭಯಂಕರವಾಗಿ. ದುರ್ಯೋಧನನ ನೀಚವಾದ ನಡತೆ ಎಲ್ಲರಿಗೂ ಗೊತ್ತಿತ್ತು. ಆದ್ದರಿಂದಲೇ ಅರ್ಜುನನು ಕೃಷ್ಣನಿಗೆ ರಣರಂಗದಲ್ಲಿ ಸೈನ್ಯವನ್ನು ನೋಡಿ ಹೇಳುತ್ತಾನೆ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಾಮೇ ಅಚ್ಯುತ ಯಾವದೇತ ನಿರೀಕ್ಷೇಹಂ ಯೋದ್ಧು ಕಾಮನ್ ಅವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಹೇ ಅಚ್ಯುತ, ಯುದ್ಧ ಮಾಡಲು ಬಂದಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಎಂದು ಹೇಳುತ್ತಾನೆ ಅರ್ಜುನನು. ದುರ್ಯೋಧನನು ನೀಚನು. ಅವನ ಎಲ್ಲಾ ನೀಚತನಕ್ಕೆ ತಲೆಯನ್ನಾಡಿಸುತ್ತಿದ್ದನು ತನ್ನ ತಂದೆ ಧೃತರಾಷ್ಟ್ರನು. ಭೀಷ್ಮದೇವನು ಬ್ರಹ್ಮಚಾರಿ. ತನ್ನ ತಂದೆಗೋಸ್ಕರ, ಶಂತನು ಮಹಾರಾಜನಿಗೋಸ್ಕರ ಸತ್ಯವತಿಯನ್ನು ಹಾಗೂ ತನ್ನ ತಂದೆಯನ್ನು ಒಂದುಗೂಡಿಸಲು ಬ್ರಹ್ಮಚಾರಿಯಾದನು. ಭೀಷ್ಮದೇವನ ಮೊದಲನೆಯ ಹೆಸರು ದೇವವ್ರತ. ಗಂಗಾದೇವಿಗೆ ಹಾಗೂ ಶಂತನು ಮಹಾರಾಜನಿಗೆ ಹುಟ್ಟಿದ್ದೇ ಭೀಷ್ಮ. ನಂತರ ಸತ್ಯವತಿಯನ್ನು ಕೂಡ ಆಸೆ ಪಡುತ್ತಾನೆ ಶಂತನು ಮಹಾರಾಜನು. ರಾಜರ ಕಾಲದಲ್ಲಿ ಹಿಂದಿನ ಯುಗಗಳಲ್ಲಿ ಒಬ್ಬ ಗಂಡನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದು ಸಹಜ. ಇದು ಬರೀ ಕಾಮಜೀವನಕ್ಕೆ ಮಾತ್ರವೆಂದು ನಾವು ತಿಳಿಯಬಾರದು. ವೈದಿಕಾಚರಣೆಗಳನ್ನು ಪಾಲಿಸುವಂತಹ ಕುಟುಂಬಗಳು ಆಗಿನ ಕಾಲಗಳಲ್ಲಿ ಹುಟ್ಟಿನಿಂದ ಪ್ರಾರಂಭಿಸಿ ಮೃತ್ಯುವಿನ ಕೊನೆಯವರೆಗೂ ಸಂಸ್ಕಾರಗಳನ್ನು ಆಚರಿಸುತ್ತಿದ್ದರು. ವೈದಿಕ ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುತ್ತಿದ್ದರು. ಇದು ಆಗಿನ ಕಾಲದ ವಿಷಯ. ಆದರೆ ಇಂದು ನೀತಿ ಇಲ್ಲ, ನಿಯಮಗಳು ಇಲ್ಲ. ಒಂದು ದೇವಾಲಯಕ್ಕೆ ಹೋಗಬೇಕಾದರೆ ಸ್ನಾನ ಮಾಡಿರಬೇಕೇ ಎಂದು ಕೇಳುತ್ತಾರೆ. ಇನ್ನು ವೈದಿಕ ನಿಯಮಗಳನ್ನು ಆಚರಿಸುವ ಮಾತನ್ನು ಕೇಳುವುದೇ ಬೇಡ. ಇದು ಇಂದಿನ ಕಲಿಯುಗದ ಪರಿಸ್ಥಿತಿ. ಶಂತನು ಮಹಾರಾಜನು ಸತ್ಯವತಿ ಎಂಬುವ ಸುಂದರಿಯನ್ನು ಆಸೆ ಪಡುತ್ತಾನೆ. ಆದರೆ ಭೀಷ್ಮದೇವನು ಮತ್ತೊಂದು ಹೆಂಡತಿಯ ಪುತ್ರನಾದದ್ದರಿಂದ ಸತ್ಯವತಿಗೆ ಒಂದು ದೊಡ್ಡ ಸಮಸ್ಯೆ. ಮೊದಲನೆಯ ಹೆಂಡತಿಯ ಮಕ್ಕಳೇ ರಾಜ್ಯವನ್ನು ಆಳುತ್ತಾರೆ. ಅಂದರೆ ಭೀಷ್ಮದೇವನು ಹಾಗೂ ಅವನ ಮಕ್ಕಳೇ ಹಸ್ತಿನಾಪುರವನ್ನು ಆಳುತ್ತಾರೆ. ಅಂಥವರಿಗೆ ನನ್ನ ಮಕ್ಕಳು ಸದಾ ಸೇವಕರಾಗಿರಬೇಕೇ ಎಂದು ಯೋಚಿಸುತ್ತಾಳೆ ಸತ್ಯವತಿ. ಇದು ಸತ್ಯವತಿಯ ಸಮಸ್ಯೆ. ಏಕೆಂದರೆ ಭೀಷ್ಮದೇವನು ಮೊದಲನೇ ಹೆಂಡತಿಯ ಮಗ, ಶಂತನು ಮಹಾರಾಜನ ಮೊದಲನೆಯ ಹೆಂಡತಿಯ ಮಗ, ಗಂಗಾದೇವಿಯ ಮಗ. ಈ ಸತ್ಯವತಿಯ ಯೋಚನೆಯನ್ನು ಅರಿತ ಶಂತನು ಮಹಾರಾಜನು ಅವಳನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ಭೀಷ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು. ಆದರೆ ಶಂತನು ಮಹಾರಾಜನಲ್ಲಿ ದುಃಖವು ಒಳಗಡೆನೆ ಇತ್ತು. ಸತ್ಯವತಿಯನ್ನು ಮದುವೆಯಾಗಲಿಲ್ಲ ಎಂಬುವ ದುಃಖವು ಇತ್ತು. ಇದನ್ನು ತಿಳಿದ ತನ್ನ ಪುತ್ರನು ಭೀಷ್ಮನು ಸತ್ಯವತಿಯ ಬಳಿಗೆ ಹೋಗುತ್ತಾನೆ. ನಾನು ಎಂದಿಗೂ ಹಸ್ತಿನಾಪುರದ ರಾಜನಾಗುವುದಿಲ್ಲ, ಸಿಂಹಾಸನವನ್ನು ಬಯಸುವುದಿಲ್ಲ ಎಂದು ಪ್ರಮಾಣ ಮಾಡುತ್ತಾನೆ ಸತ್ಯವತಿಯ ಬಳಿ. ಆದರೆ ಸತ್ಯವತಿ ಹೇಳುತ್ತಾಳೆ, ಸರಿಯಪ್ಪ, ನೀನು ಆಸೆ ಪಡುವುದಿಲ್ಲ, ನೀನು ರಾಜನಾಗಲು ಇಚ್ಛಿಸುವುದಿಲ್ಲ, ಆದರೆ ನಿನ್ನ ಮಕ್ಕಳು ನಿನ್ನ ಹಾಗೆ ಇರಬೇಕಲ್ಲವೇ? ಅವರಾದರೂ ಖಂಡಿತವಾಗಿಯೂ ರಾಜರಾಗುತ್ತಾರೆ. ಆಗ ನನ್ನ ಮಕ್ಕಳು ನಿನ್ನ ಮಕ್ಕಳಿಗೆ ಗುಲಾಮರಾಗಿರುತ್ತಾರೆ. ಈ ರೀತಿಯಲ್ಲಿ ಹೇಳುತ್ತಾಳೆ ಸತ್ಯವತಿ. ಆಗ ಭೀಷ್ಮದೇವನು ಸದಾ ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂದು ಶಪಥವನ್ನು ಮಾಡುತ್ತಾನೆ, ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಆಗ ದೇವವ್ರತ ಎಂದು ಇದ್ದ ಹೆಸರು ಭೀಷ್ಮ ಎಂದು ಆಗುತ್ತದೆ. ಭೀಷ್ಮನಿಗೆ ಮೊದಲು ದೇವವ್ರತ ಎಂದೇ ಹೆಸರಿರುತ್ತದೆ. ಮೊದಲನೇ ಹೆಸರು ದೇವವ್ರತ ಎಂದು ಭೀಷ್ಮನಿಗೆ. ಈ ಪ್ರತಿಜ್ಞೆಯ ನಂತರ ಪಿತೃಭಕ್ತಿಯ ಕಾರಣವಾಗಿ ಭೀಷ್ಮ ಎಂದು ಹೆಸರು ಬಂತು ದೇವವ್ರತನಿಗೆ. ಈ ಪ್ರತಿಜ್ಞೆಗೆ ದೇವತೆಗಳು ಪುಷ್ಪಗಳ ಮಳೆಯನ್ನು ಸುರಿಸುತ್ತಾರೆ ಭೀಷ್ಮದೇವನ ಮೇಲೆ, ತನ್ನ ಪಿತೃಭಕ್ತಿಗೆ ಮೆಚ್ಚುತ್ತಾರೆ. ಇದನ್ನು ಕಂಡ ತನ್ನ ತಂದೆಯು ತನ್ನ ಮೇಲೆ ಇದ್ದ ವಾತ್ಸಲ್ಯವನ್ನು ಕಂಡು ಒಂದು ಇಚ್ಛಾಮರಣದ ಮಂತ್ರೋಪದೇಶವನ್ನು ವರವಾಗಿ ನೀಡುತ್ತಾನೆ. ಶಂತನು ಮಹಾರಾಜನು ತನ್ನ ಮಗನಾದ ಭೀಷ್ಮನಿಗೆ ವರವನ್ನು ಕೊಡುತ್ತಾನೆ. ತನಗೆ ಯಾವಾಗ ಬೇಕೋ ಆಗ ಮರಣಿಸಬಹುದಾದಂತಹ ಒಂದು ವರವನ್ನು ಕೊಡುತ್ತಾನೆ ಭೀಷ್ಮನಿಗೆ. ಈಗ ಸತ್ಯವತಿಗೆ ಹುಟ್ಟಿದ ಮಕ್ಕಳೇ ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ. ಚಿತ್ರಾಂಗದನು ಚಿತ್ರಾಂಗದ ಎಂಬುವ ಒಬ್ಬ ಗಂಧರ್ವನೊಡನೆ ಯುದ್ಧ ಮಾಡಿ ಸಾಯುತ್ತಾನೆ. ಇನ್ನುಳಿದಿದ್ದು ವಿಚಿತ್ರವೀರ್ಯ. ಈ ವಿಚಿತ್ರವೀರ್ಯನಿಗೆ ಹುಟ್ಟಿದ್ದೇ ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರ. ಧೃತರಾಷ್ಟ್ರನು ಹಾಗೂ ಪಾಂಡು ರಾಣಿಯಂದಿರ ಪುತ್ರರು. ವಿದುರನು ದಾಸಿಯ ಪುತ್ರನು. ಧೃತರಾಷ್ಟ್ರನು ದೊಡ್ಡವನೇ ಆದರೂ ಕುರುಡನಾದುದರಿಂದ ರಾಜ್ಯವನ್ನಾಳಲು ಅನರ್ಹನು, ಅರ್ಹತೆಗಳನ್ನು ಕಳೆದುಕೊಂಡವನು. ಆದ್ದರಿಂದ ಎರಡನೆಯ ಮಗನಾದ ಪಾಂಡು ರಾಜನಾದನು. ಪಾಂಡು ಮಹಾರಾಜನು ಕೆಲವು ದಿನಗಳು ವನವಾಸವನ್ನು ಮಾಡುತ್ತಿರಬೇಕಾದರೆ ಜಿಂಕೆ ರೂಪದಲ್ಲಿದ್ದ ಋಷಿ ಹಾಗೂ ಋಷಿಪತ್ನಿಯನ್ನು ಸಾಯಿಸುತ್ತಾನೆ. ಗೊತ್ತಿಲ್ಲದೆ ಜಿಂಕೆ ಎಂದು ಭಾವಿಸಿ ಬಾಣವನ್ನು ಪ್ರಯೋಗಿಸಿ ಸಾಯಿಸುತ್ತಾನೆ. ಆಗ ಋಷಿಯು ಶಾಪವನ್ನು ಕೊಡುತ್ತಾನೆ. ಯಾರ ಜೊತೆಯಲ್ಲೇ ಆಗಲಿ ಪಾಂಡು ಮಹಾರಾಜನು ಕಾಮಿಸಲು ಇಚ್ಛಿಸಿದರೆ ಸಾಕು, ತಕ್ಷಣವೇ ಮರಣಿಸುವಂತೆ ಶಾಪವನ್ನು ನೀಡುತ್ತಾನೆ ಋಷಿ. ಪಾಂಡು ಮಹಾರಾಜನಿಗೆ ಎರಡು ಹೆಂಡತಿಯರಿದ್ದರು, ಕುಂತಿ ಹಾಗೂ ಮಾದ್ರಿ. ಪಾಂಡು ಮಹಾರಾಜನು ಒಂದು ಬಾರಿ ಮಾದ್ರಿಯೊಡನೆ ಒಂದಾಗಲು ಇಚ್ಛಿಸುತ್ತಾನೆ, ಆಗ ಅವನು ಮರಣಿಸುತ್ತಾನೆ. ಆಗ ಮಾದ್ರಿಯು ಮರಣಿಸುತ್ತಾಳೆ, ಪಾಂಡುರಾಜನೊಡನೆ ಅವಳು ಕೂಡ ಮರಣಿಸುತ್ತಾಳೆ. ತನ್ನ ಗಂಡನು ಮರಣಿಸಿದ ಕಾರಣದಿಂದ ಅವಳು ಮರಣಿಸುತ್ತಾಳೆ. ಈಗ ಪಾಂಡು ಮಹಾರಾಜನಿಗೆ ಹೇಗೆ ಮಕ್ಕಳಾದರು ಎಂದು ನಮಗೆ ಸಂದೇಹ ಬರಬಹುದು. ನಮಗೆ ಚೆನ್ನಾಗಿ ಗೊತ್ತು, ಪಾಂಡು ಮಹಾರಾಜನಿಗೆ 5 ಮಂದಿ ಮಕ್ಕಳು, ಕೃಷ್ಣನ ಮಹಾಭಕ್ತರು. ಅವರು ಹೇಗೆ ಹುಟ್ಟಿದರು ಎಂದು ನಮಗೆ ಈಗ ಯೋಚನೆ ಬರಬಹುದು. ಒಂದು ಬಾರಿ ಕುಂತಿದೇವಿಯು ಮದುವೆಗೂ ಮುಂಚೆ ದುರ್ವಾಸ ಮುನಿಗಳನ್ನು ಸೇವೆ ಮಾಡುತ್ತಾಳೆ. ದುರ್ವಾಸ ಮುನಿಗಳು ತುಂಬಾ ಬಲಬ್ರಾಹ್ಮಣರು, ಋಷಿಗಳು. ತುಂಬಾ ಬೇಗ ಅವರಿಗೆ ಕೋಪ ಬರುತ್ತದೆ. ಅಂತಹ ಋಷಿಗಳಿಗೆ ಸೇವೆ ಮಾಡುತ್ತಾಳೆ ಒಂದು ಬಾರಿ ಕುಂತಿದೇವಿ. ಎಷ್ಟು ಚೆನ್ನಾಗಿ ಸೇವೆ ಮಾಡುತ್ತಾಳೆಂದರೆ ದುರ್ವಾಸ ಮುನಿಗಳು ಒಂದು ವರವನ್ನೇ ಕೊಡುವಷ್ಟು ಉತ್ತಮವಾಗಿ ಸೇವೆ ಮಾಡುತ್ತಾಳೆ ಕುಂತಿದೇವಿ. ಆ ವರವು ಏನೆಂದರೆ, ಯಾವ ದೇವತೆಯನ್ನಾದರೂ ಸ್ಮರಿಸಿ ದುರ್ವಾಸ ಮುನಿಗಳು ಹೇಳಿದ ಮಂತ್ರವನ್ನು ಉಚ್ಚರಿಸಿದರೆ ಆ ದೇವತೆಯು ಪ್ರತ್ಯಕ್ಷವಾಗಿ ಕುಂತಿದೇವಿಗೆ ಮಗುವನ್ನು ನೀಡುತ್ತಾರೆ. ಇದು ಅವಳಿಗೆ ಇದ್ದ ಒಂದು ಅದ್ಭುತವಾದ ವರ. ಆದರೆ ಕುಂತಿದೇವಿಯು ಒಂದು ತಪ್ಪನ್ನು ಮಾಡುತ್ತಾಳೆ. ಮಂತ್ರವನ್ನು ಪರೀಕ್ಷಿಸಲು ಸೂರ್ಯದೇವನನ್ನು ಸ್ಮರಿಸುತ್ತಾ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರವನ್ನು ಉಚ್ಚರಿಸುತ್ತಾಳೆ. ಮದುವೆಗೆ ಮುಂಚೆನೆ ಆ ಮಂತ್ರವನ್ನು ಪ್ರಯೋಗಿಸುತ್ತಾಳೆ. ಆಗ ಬಂದನು ಸೂರ್ಯದೇವನು, ಕೊಟ್ಟನು ಒಂದು ಮಗುವನ್ನು. ಆ ಮಗುವೇ ಕರ್ಣ. ಮದುವೆಗೆ ಮುಂಚಿತವಾಗಿ ಕರ್ಣನು ಹುಟ್ಟಿದ ಕಾರಣದಿಂದ ಕರ್ಣನನ್ನು ಸಾಕಲು ಕುಂತಿದೇವಿಯ ಮನಸ್ಸು ಒಪ್ಪುವುದಿಲ್ಲ. ಲೋಕಕ್ಕೆ ಹೆದರಿ ಕರ್ಣನನ್ನು ನದಿಯಲ್ಲಿ ಬಿಟ್ಟು ಬಿಡುತ್ತಾಳೆ. ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಜೋಪಾನವಾಗಿ ದುಃಖ ಪಡುತ್ತಾ ಬಿಟ್ಟು ಬಿಡುತ್ತಾಳೆ. ಇದು ಒಂದು ಮಗುವಿನ ಕತೆ, ಮೊದಲನೆಯ ಮಗುವಿನ ಕತೆ. ಮದುವೆಗೂ ಮುಂಚಿತವಾಗಿ ಒಂದು ಮಗು ಹುಟ್ಟಿದ ಚರಿತ್ರೆ. ಮದುವೆಗೂ ಮುಂಚಿತವಾಗಿ ಒಂದು ಮಗುವಾದರೂ ಅವಳು ಪಾವನವಾಗಿಯೇ ಇರುತ್ತಾಳೆ, ಕನ್ಯೆಯಾಗಿಯೇ ಇರುತ್ತಾಳೆ ಎಂದು ಸೂರ್ಯದೇವನು ಅನುಗ್ರಹಿಸುತ್ತಾನೆ. ಇದು ಕುಂತಿದೇವಿಯ ಮೊದಲನೆಯ ಮಗುವಿನ ಚರಿತ್ರೆ. ಈಗ ಪಾಂಡು ಮಹಾರಾಜನು ಮಗುವನ್ನು ನೀಡಲು ಅನರ್ಹನಾದ ನಂತರ ಕುಂತಿದೇವಿಯು ದುರ್ವಾಸ ಮುನಿಗಳು ನೀಡಿದ ವರವನ್ನು ಉಪಯೋಗಿಸಿ 5 ಮಕ್ಕಳಿಗೆ ತಾಯಿಯಾಗುತ್ತಾಳೆ. ಯುಧಿಷ್ಠಿರ ಅಂದರೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವ. ಈಗ ಧೃತರಾಷ್ಟ್ರನ ಯೋಚನೆ ಏನೆಂದರೆ, ನಾನು ಕುರುಡನಾದದ್ದರಿಂದ ರಾಜ್ಯವನ್ನು ಆಳಲಿಲ್ಲ, ಈಗ ನನ್ನ ಮಕ್ಕಳು ಏಕೆ ರಾಜನಾಗಬಾರದು ಎಂದು ಯೋಚಿಸುತ್ತಾನೆ. ವಯಸ್ಸಿನಲ್ಲಿ ಯುಧಿಷ್ಠಿರನು ದೊಡ್ಡವನು, ಗುಣಗಳಲ್ಲಿ ಸರ್ವೋತ್ತಮ ಲಕ್ಷಣಗಳನ್ನು ಪಡೆದವನು, ವೈಷ್ಣವನು, ಮಹಾರಾಜನಾಗಲು ಅರ್ಹನು. ಆದರೂ ಇವುಗಳನ್ನೆಲ್ಲ ಪರಿಗಣಿಸದೆ ಯುದ್ಧಕ್ಕೆ ಇಳಿದರು ಧೃತರಾಷ್ಟ್ರನು ಹಾಗೂ ಅವನ ಮಕ್ಕಳು. ಯುದ್ಧಕ್ಕೆ ಮೊದಲು ಪಂಚಪಾಂಡವರು ಕೇವಲ 5 ರಾಜ್ಯಗಳನ್ನು ಕೇಳುತ್ತಾರೆ. ಕೃಷ್ಣನು ಪಾಂಡವರ ಪರವಾಗಿ ಧೃತರಾಷ್ಟ್ರನ ಬಳಿ ಹೋಗಿ ಕೇಳುತ್ತಾನೆ. ಆಗ ಕೌರವರು ಒಪ್ಪುವುದಿಲ್ಲ. ನಂತರ ಕೃಷ್ಣನು ಕೇಳುತ್ತಾನೆ, ಪಾಂಡವರು ಕ್ಷತ್ರಿಯರಾದದ್ದರಿಂದ ಭಿಕ್ಷೆ ಬೇಡಿ ಬದುಕಲು ಸಾಧ್ಯವಿಲ್ಲ, ಆದ್ದರಿಂದ ನೀವು ಅವರಿಗೆ ಒಂದು 5 ಗ್ರಾಮಗಳನ್ನಾದರೂ ನೀಡಿ ಎಂದು ಕೇಳಿಕೊಳ್ಳುತ್ತಾನೆ ಕೃಷ್ಣ. ಆಗ ದುರ್ಯೋಧನನು ಹೇಳುತ್ತಾನೆ, 5 ಗ್ರಾಮಗಳಲ್ಲ, ಒಂದೇ ಒಂದು ಸೂಜಿಯ ಚೂಪಾದ ಕೊನೆಯು ಕೂಡ ನಿಲ್ಲುವಷ್ಟು ಜಾಗವನ್ನು ನಾನು ಪಾಂಡವರಿಗೆ ನೀಡುವುದಿಲ್ಲ ಎಂದು ಕೃಷ್ಣನ ಬೇಡಿಕೆಯನ್ನು ತಿರಸ್ಕರಿಸುತ್ತಾನೆ. ಆದ್ದರಿಂದ ಆ ಭಗವಂತನ ಆಜ್ಞೆಯನ್ನು ತಿರಸ್ಕರಿಸಿದ ನೀಚನಾದ ದುರ್ಯೋಧನನ ಅಂತ್ಯವು ನಿಶ್ಚಯವಾಯಿತು. ಪಾಂಡವರಿಗೂ ಹಾಗೂ ಕೌರವರಿಗೂ ನಡೆಯಬೇಕಾದ ಯುದ್ಧವು ಅನಿವಾರ್ಯವಾಯಿತು, ನಿಲ್ಲಿಸಲು ಅಸಾಧ್ಯವಾಯಿತು. ತ್ರೇತಾಯುಗದ ಯುದ್ಧದಲ್ಲಿ ಭಗವಂತನ ಜೊತೆಗೂಡಿ ವೈಷ್ಣವರು ಅಸುರರೊಡನೆ ಯುದ್ಧ ಮಾಡಿ ಗೆದ್ದರು. ಶ್ರೀರಾಮಚಂದ್ರನು ವಾನರ ಸೈನ್ಯದ ಜೊತೆಗೂಡಿ ರಾವಣಾಸುರನನ್ನು ಮುಗಿಸಿ ಹಾಕಿದನು. ಇದೇ ರೀತಿಯಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನು ಅವನ ಪರಮ ಭಕ್ತರಾದ ಪಂಚಪಾಂಡವರ ಬಳಿ ಸೇರಿ ಅಸುರ ಗುಣಗಳನ್ನು ಪಡೆದಿದ್ದ ಧೃತರಾಷ್ಟ್ರನ ಮಕ್ಕಳನ್ನು ಮುಗಿಸಿ ಹಾಕಿದರು. ಕೇವಲ 18 ದಿನಗಳು, ಎಲ್ಲರೂ ಮರಣಿಸಿದರು. ಕುರುಕ್ಷೇತ್ರದ ರಣರಂಗದಲ್ಲಿ ಎಲ್ಲರೂ ಸಮಾಪ್ತರಾದರು. ಒಂದು ಬಾರಿ ಶ್ರೀಲ ಪ್ರಭುಪಾದರನ್ನು ಒಬ್ಬರು ಹೀಗೆ ಕೇಳಿದರು, ಸ್ವಾಮಿಗಳೇ, ನೀವು ಈ ಹರೇ ಕೃಷ್ಣ ಚಳುವಳಿಯನ್ನು ಪರಿಚಯಿಸಿ ಎಲ್ಲರನ್ನು ಹೇಡಿಗಳ ಹಾಗೆ ಮಾಡಿದಿರಿ. ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಇರುತ್ತಾರೆ ಅಷ್ಟೇ. ಆಗ ಶ್ರೀಲ ಪ್ರಭುಪಾದರು ಹೇಳಿದರು, ಚರಿತ್ರೆಯಲ್ಲಿ 2 ಮಹಾಯುದ್ಧಗಳಾಯಿತು. ಒಂದು ರಾಮರಾವಣನ ಯುದ್ಧ, ಮತ್ತೊಂದು ಕುರುಕ್ಷೇತ್ರದ ಯುದ್ಧ. 2ರಲ್ಲಿಯೂ ಮಹಾಪುರುಷರು ಗೆದ್ದವರು ಯಾರೆಂದರೆ ವೈಷ್ಣವರು ಹಾಗೂ ಕೃಷ್ಣ. ರಾಮರಾವಣ ಯುದ್ಧದಲ್ಲಿ ಶ್ರೀರಾಮಚಂದ್ರನೊಡನೆ ವಜ್ರಾಂಗದಿ ಇದ್ದನು, ಅಂದರೆ ಹನುಮಂತನು ಇದ್ದನು. ಹನುಮಂತನು ವೈಷ್ಣವನು. ಇದೇ ರೀತಿಯಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಕೃಷ್ಣನೊಡನೆ ಅರ್ಜುನನು ಇದ್ದನು. ಆದ್ದರಿಂದ ವೈಷ್ಣವರು ಬರೀ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾತ್ರ ಹೇಳುತ್ತಾ ಕುಳಿತುಕೊಳ್ಳುವುದಿಲ್ಲ, ಬೇಕಾದರೆ ಅವಶ್ಯಕತೆ ಇದ್ದರೆ ಯುದ್ಧವನ್ನು ಕೂಡ ಮಾಡುತ್ತಾರೆ. ಕೃಷ್ಣನ ನೇತೃತ್ವದಲ್ಲಿ ಯುದ್ಧ ಮಾಡುತ್ತಾರೆ ವೈಷ್ಣವರು. ಬರೀ ಹರೇ ಕೃಷ್ಣ ಮಹಾಮಂತ್ರ ಒಂದನ್ನು ಮಾತ್ರ ಹೇಳುತ್ತಿರುವುದಿಲ್ಲ. ಒಬ್ಬ ವೈಷ್ಣವನಿಗೆ 26 ಗುಣಗಳಿರುತ್ತವೆ. ಅವುಗಳಲ್ಲಿ ಒಂದು ದಕ್ಷ, ಅಂದರೆ ನಿಪುಣ, ಎಕ್ಸ್ಪರ್ಟ್. ಆದ್ದರಿಂದ ಒಂದು ವೇಳೆ ಯುದ್ಧವು ಅವಶ್ಯಕತೆಯಾದರೆ ಒಬ್ಬ ನಿಪುಣ ಯುದ್ಧಗಾರನಂತೆ ಯುದ್ಧ ಮಾಡುತ್ತಾನೆ ವೈಷ್ಣವನು. ಜಗಳವು ಬೇಕು. ಕೃಷ್ಣ ಪ್ರಜ್ಞೆ ಎಂದರೆ ಬರೀ ಒಂದು ಕಡೆ ಮಾತ್ರವಲ್ಲ, ಕೃಷ್ಣನು ಎಲ್ಲೆಡೆ ವ್ಯಾಪಿಸಿದ್ದಾನೆ, ಹರಡಿದ್ದಾನೆ. ಹೇಗೆ ಕೃಷ್ಣನು ಎಲ್ಲೆಡೆ ಹರಡಿದ್ದಾನೋ ಅವನ ಚಳುವಳಿ ಕೂಡ ಎಲ್ಲೆಡೆ ಹರಡಬೇಕು. ಕೃಷ್ಣ ಪ್ರಜ್ಞೆ ಎಲ್ಲವನ್ನು ಮುಟ್ಟಬೇಕು. ಪಾಲಿಟಿಕ್ಸ್ ಅಲ್ಲಿ ಕೂಡ ಕೃಷ್ಣ ಭಕ್ತರು ಪಾಲ್ಗೊಳ್ಳಬೇಕು. ಇದನ್ನು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಅನೇಕ ಮಂದಿ ವೈಷ್ಣವರು ರಾಜ್ಯವನ್ನಾಳಿದರು. ಬರೀ ಬ್ರಾಹ್ಮಣರು ಹಾಗೂ ಇತರ ವರ್ಗದವರು ಮಾತ್ರವಲ್ಲ, ಲೆಕ್ಕವಿಲ್ಲದಷ್ಟು ಕ್ಷತ್ರಿಯರು ವೈಷ್ಣವರಾಗಿದ್ದರು. ಭಯಂಕರವಾದ ಯುದ್ಧಗಳನ್ನು ಮಾಡಿದರು. ವೈಷ್ಣವರೆಂದು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಧ್ರುವ ಮಹಾರಾಜ, ಪರೀಕ್ಷಿತ್ ಮಹಾರಾಜ, ಯುಧಿಷ್ಠಿರ, ಪ್ರಹ್ಲಾದ, ಈ ರೀತಿಯಲ್ಲಿ ಅನೇಕ ಮಂದಿ ಕ್ಷತ್ರಿಯರು ಎಲ್ಲರೂ ಕೃಷ್ಣನ ಮಹಾಭಕ್ತರು. ಇವರೆಲ್ಲರೂ ಭಯಂಕರವಾದ ಯುದ್ಧಗಳನ್ನು ಮಾಡಿ ಗೆದ್ದರು. ವೈಷ್ಣವರು ಕೃಷ್ಣನಿಗಾಗಿ ಏನನ್ನಾದರೂ ಮಾಡುತ್ತಾರೆ. ಸಹಜವಾಗಿ ಯುದ್ಧ ಮಾಡಲು ಇಷ್ಟಪಡುವುದಿಲ್ಲ. ಉದಾಹರಣೆಗೆ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ. ಆದರೆ ಇದು ಹೇಳಿತನವಲ್ಲ. ಅರ್ಜುನನಿಗೆ ಚೆನ್ನಾಗಿ ಗೊತ್ತು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನೇ ತನ್ನ ಕಡೆ ಇರಬೇಕಾದರೆ ಯಾರು ತಾನೇ ಅವನನ್ನು ಸೋಲಿಸಲು ಸಾಧ್ಯ? ಈ ವಿಷಯವು ಅರ್ಜುನನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಅವನು ವೈಷ್ಣವನಾದುದರಿಂದ, ಕೃಷ್ಣ ಭಕ್ತನಾದುದರಿಂದ ಅವರನ್ನು ಸಾಯಿಸಲು ಇಷ್ಟವಿರಲಿಲ್ಲ. ಬೇಕಾದರೆ ತಾನು ಆಯುಧಗಳನ್ನು ಬಿಟ್ಟು, ರಣರಂಗವನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾನೆ ಇದು. ಆದರೆ ಅವನ ಹೇಳಿತನವಲ್ಲ. ಪರದುಃಖ ದುಃಖಿ. ವೈಷ್ಣವರಿಗೆ ಇತರ ದುಃಖಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಕಷ್ಟಗಳು ಬಂದರೂ ಸರಿ, ಬೇರೆಯವರು ನರಳುತ್ತಿರುವುದನ್ನು ನೋಡಲು ಆಗುವುದಿಲ್ಲ ವೈಷ್ಣವರಿಗೆ. ಇದು ಅವರ ಮೃದುವಾದ ಮನಸ್ಸು. ಕೃಷ್ಣನು ಅವನಿಗೆ ಆಗುವ ಅವಮಾನಗಳನ್ನು ಬೇಕಾದರೆ ಸಹಿಸುತ್ತಾನೆ, ತನಗೆ ಆಗುವ ಅವಮಾನಗಳನ್ನು ಬೇಕಾದರೆ ಸಹಿಸುತ್ತಾನೆ. ಆದರೆ ತನ್ನ ಭಕ್ತರಿಗೆ ಆಗುವ ತೊಂದರೆಗಳನ್ನು ಸಹಿಸುವುದಿಲ್ಲ. ಕೃಷ್ಣ ಭಕ್ತರಿಗೆ ಯಾರಾದರೂ ತೊಂದರೆಗಳನ್ನು ಕೊಟ್ಟರೆ ಕೃಷ್ಣನು ಒಂದಿಷ್ಟು ಮಾತ್ರವೂ ಸಹಿಸುವುದಿಲ್ಲ, ಅವರನ್ನು ಮುಗಿಸಿ ಹಾಕುತ್ತಾನೆ. ಅರ್ಜುನನು ಕ್ಷಮಿಸಲು ಸಿದ್ಧನಾಗಿದ್ದನು. ಅವನಿಗೆ ವಿಜಯ ಎಂದು ಗೊತ್ತಿದ್ದರೂ, ಅವನೇ ಯುದ್ಧದಲ್ಲಿ ಜಯಿಸುತ್ತಾನೆ ಎಂದು ತಿಳಿದಿದ್ದರೂ ಯುದ್ಧವನ್ನು ಮಾಡುವುದಿಲ್ಲ ಎಂದು ನಿರ್ಧರಿಸಿದನು. ದುರ್ಯೋಧನನನ್ನು ಕ್ಷಮಿಸಲು ನಿಶ್ಚಯಿಸಿದನು. ಆದರೆ ಕೃಷ್ಣನು ಇದಕ್ಕೆ ಒಪ್ಪುವುದಿಲ್ಲ. ಅರ್ಜುನನನ್ನು, ತನ್ನ ಭಕ್ತನನ್ನು ಹಿಂಸಿಸಿದವನಿಗೆ ತಕ್ಕ ಪಾಠವನ್ನು ಕಲಿಸಲು ಯುದ್ಧವನ್ನು ಮಾಡಬೇಕೆಂದೇ ನಿಶ್ಚಯಿಸಿದ. ಆಗ ಕೃಷ್ಣನ ಆಜ್ಞೆಯನ್ನು ತಿರಸ್ಕರಿಸದೆ ಅರ್ಜುನನು ಯುದ್ಧ ಮಾಡುತ್ತಾನೆ. ಕೌರವರನ್ನು ಮುಗಿಸಿ ಹಾಕುತ್ತಾರೆ ಪಾಂಡವರು. ಈ ರೀತಿಯಲ್ಲಿ ಯುದ್ಧವನ್ನು ಕೂಡ ಬೇಕಾದರೆ ಮಾಡುತ್ತಾರೆ ವೈಷ್ಣವರು. ಸಹಜವಾಗಿ ಶಾಂತ ಸ್ವರೂಪದವರೇ ಆಗಿದ್ದರೂ ಸಮಯ ಬಂದರೆ ಸಾಕು, ಭಯಂಕರವಾಗಿ ಯುದ್ಧ ಮಾಡುತ್ತಾರೆ ಕೃಷ್ಣನಿಗಾಗಿ. ಇದೇ ರೀತಿಯಲ್ಲಿ ಹನುಮಂತನು ಅಷ್ಟೇ. ಹನುಮಂತನ ಚರಿತ್ರೆಯಲ್ಲಿ ಕೂಡ ನಾವು ನೋಡಬಹುದು, ಲಂಕೆಗೆ ಹೋದಾಗ ನೀಚನಾದ ರಾವಣನ ರಾಜ್ಯವನ್ನು ಕ್ರೋಧದಿಂದ ಭಸ್ಮ ಮಾಡಿದನು, ಬೆಂಕಿ ಹಚ್ಚಿ ರಾವಣನ ರಾಜ್ಯವನ್ನು ಬೂದಿ ಮಾಡಿದನು. ಹನುಮಂತನು ಕೂಡ ವೈಷ್ಣವನೇ. ಆದರೆ ಶ್ರೀರಾಮಚಂದ್ರನಿಗೆ ಕೆಟ್ಟದ್ದನ್ನು ಬಯಸಿದವನಿಗೆ ಸರಿಯಾದ ಪಾಠವನ್ನು ಕಳುಹಿಸಿದನು. ಅಂತ್ಯದಲ್ಲಿ ಯುದ್ಧವನ್ನು ಮಾಡಿದನು. ರಾಮನು ಹಾಗೂ ವೈಷ್ಣವರು ಗೆದ್ದರು. ಇದೇ ರೀತಿಯಲ್ಲಿ ಕೃಷ್ಣನು ಹಾಗೂ ವೈಷ್ಣವರು ಗೆದ್ದರು. ಬರೀ ಈ ಎರಡು ಯುದ್ಧಗಳಲ್ಲೇ ಅಲ್ಲ, ರಾಮಾಯಣ ಹಾಗೂ ಮಹಾಭಾರತದ ಯುದ್ಧಗಳಲ್ಲೇ ಅಲ್ಲ, ಎಲ್ಲ ಕಡೆ ಅಷ್ಟೇ ಭಗವಂತನ ಭಕ್ತರೇ ವಿಜಯಿಗಳಾಗಿ ಬರುತ್ತಾರೆ. ಆದಿಯಲ್ಲಿ ಸೋತಂತೆ ತೋರಬಹುದು, ಅನಿಸಬಹುದು, ಆದರೆ ಅಂತಿಮವು ವೈಷ್ಣವರ ಕಡೆಯೇ ಇರುತ್ತದೆ. ನಾವು ಇದನ್ನು ಧ್ರುವ ಮಹಾರಾಜನ ಚರಿತ್ರೆಯಲ್ಲಿ ಕಂಡೆವು. ಧ್ರುವ ಮಹಾರಾಜನೊಬ್ಬನು ಲಕ್ಷ ಕೋಟಿ ಯಕ್ಷರೊಡನೆ ಯುದ್ಧ ಮಾಡುತ್ತಾನೆ. ಲಕ್ಷ ಮಂದಿ ಯಕ್ಷರು ಒಂದೇ ಸಮನೆ ಬಾಣಗಳನ್ನು ಬಿಡುತ್ತಾರೆ. ಒಂದೇ ಸಮನೆ ಒಬ್ಬೊಬ್ಬರು ಆರು ಆಯುಧಗಳನ್ನು ಪ್ರಯೋಗಿಸುತ್ತಾರೆ. ಧ್ರುವ ಮಹಾರಾಜನು ಬರೀ ಒಬ್ಬ ಯೋಧನು, ಆದರೆ ಒಬ್ಬನ ಮೇಲೆ ಅಷ್ಟೊಂದು ಮಂದಿ ಅನೇಕ ಆಯುಧಗಳನ್ನು ಪ್ರಯೋಗಿಸುತ್ತಾರೆ. ಸ್ವರ್ಗಲೋಕದ ವಾಸಿಗಳು, ಸಿದ್ಧರು, ಋಷಿಗಳು ಈ ಸನ್ನಿವೇಶವನ್ನು ನೋಡಿದಾಗ ಧ್ರುವ ಮಹಾರಾಜನು ವೈಷ್ಣವನು ಮುಗಿದನು ಎಂದು ಅಳುತ್ತಾರೆ, ಕೃಷ್ಣ ಭಕ್ತನು ಸತ್ತನು ಎಂದು ಅಳುತ್ತಾರೆ. ಬಾಣಗಳ ಮಲೆಯನ್ನು ಲಕ್ಷ ಮಂದಿ ಒಬ್ಬನ ಮೇಲೆ ಸುರಿಸಿದಾಗ ಮುಗಿದನೆಂದು ಎಲ್ಲರೂ ದುಃಖ ಪಡುತ್ತಾರೆ. ಆದರೆ ಧ್ರುವ ಮಹಾರಾಜನು ತನ್ನ ವಿಷ್ಣು ಅಸ್ತ್ರದಿಂದ ಎಲ್ಲಾ ಆಯುಧಗಳನ್ನು ಮುಗಿಸಿ ಪುಡಿ ಪುಡಿ ಮಾಡಿ ಎಲ್ಲಾ ಯಕ್ಷರನ್ನು ಸಂಹರಿಸುತ್ತಾನೆ. ಅಲ್ಲಿ ಇದ್ದ ಯೋಧನು ಒಬ್ಬನೇ, ಆದರೆ ಅಷ್ಟೊಂದು ಆಯುಧಗಳನ್ನು ಸೈನಿಕರನ್ನು ನಾಶ ಮಾಡುತ್ತಾನೆ. ಧ್ರುವ ಮಹಾರಾಜನು ಗೆಲ್ಲುತ್ತಾನೆ. ಇದು ವೈಷ್ಣವನಿಗೆ ಇರುವ ಶಕ್ತಿ. ಆದಿಯಲ್ಲಿ ಧ್ರುವನು ಮುಗಿದು ಹೋದಂತೆ ಕಾಣಿದನು, ಆದರೆ ಅವನು ಅಂತ್ಯದಲ್ಲಿ ಸುಲಭವಾಗಿ ಜಯಿಸಿದನು. ಈ ರೀತಿಯಲ್ಲಿ ವೈಷ್ಣವರು ಮುಗಿದಂತೆ ತೋರಬಹುದು, ಆದರೆ ಅಂತಿಮವಾಗಿ ಜಯವು ಅವರದೇ ಆಗಿರುತ್ತದೆ. ವೈಷ್ಣವರು ಕೃಷ್ಣನಿಗಾಗಿ ಏನನ್ನಾದರೂ ಮಾಡುತ್ತಾರೆ, ಶಾಂತರಾಗಿರುತ್ತಾರೆ, ಬೇಕೆಂದರೆ ಕೃಷ್ಣನಿಗಾಗಿ ಯುದ್ಧವನ್ನು ಮಾಡುತ್ತಾರೆ. ಇದು ಕೃಷ್ಣ ಭಕ್ತರ ಅದ್ಭುತವಾದ ಲಕ್ಷಣಗಳಲ್ಲಿ ಒಂದು ಲಕ್ಷಣ, ಗುಣ. ಹರೇ ಕೃಷ್ಣ.